भक्तानाम् अस्माकं नृहरेहरे तदासु कार्यं कार्यज्ञ प्रलयर्क आयुतप्रभ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದ ಅರದು ಕೇಳುವುದು. ಸೊ ದ 13th ಪದ್ಯ, ದ ಕನ್ಕ್ಲೂಷನ್ ಆಫ್ ದ ಫಸ್ಟ್ ಮಂಗಳಾಚರಣ ಸಂಧಿ. ಹಿಯರ್ ದಾಸರು ಸೇಸ್ ವೈ ಸೊ ಫಾರ್ ವಿ ಸಾ 12 ಪದ್ಯಾಸ್ ಇಸ್ ಬೇಸಿಕಲಿ ದ ಮಹಿಮಾಸ್ ಆಫ್ ಈಚ್ ಡೇಟಿ, ಅಂಡ್ ಫ್ರಮ್ ದಟ್ ನೋಯಿಂಗ್ ದಟ್ ಮಹಿಮಾ we know what they will bless us with. So towards that end, we have to, by the logic he says, we do namaskara to these deities. So here he concludes by saying, the last two lines he says, girutiha jagannatha vitthalana karuna padava mumuksha jeevaru parama bhagavataranu kondaduvadu pratidinavu. He stresses the point here. So why should we do namaskara to all these deities? Why can't we go directly and take the first padya and do namaskara? Here he says, this is why we have to do, because you, if we want to get the karuna of Lord, then we to get the karuna of Jagannatha Vitala, those who wish to get the karuna from Jagannatha Vitala, by that karuna you reach the moksha. Why it is given like that? Why should we get the karuna? To get that moksha means without his karuna. Karuna means the Lord's intrinsic quality is karuna. Karuna is like, see, a swatantra entity, the all independent entity. By that it implies he can do whatever he wants. He is not bound by any rules or any Vedas or any saying. He is not bound by any of the things in the world, in everything, even to worshipping the deities. We see that, yeah, you do seven pradakshina like this, you will get this phala, like that. This you do, you get. There is like a contract like thing is there. When it comes to God, there is no contract. He is above all. He is not answerable to anyone. His wish rules. So you can't even question his decision. So such an entity, what is the guarantee that we do all this? The first tal padyas we have seen. So we do all this. What is the guarantee that he will bless us? What is the guarantee he won't change his rules? So for that, Dasaru says that he has one quality, one important quality in him that is called karuna. What is karuna? Though he is free to do anything he wishes, still he has his own rules. He doesn't follow anyone's rules, but for his behavior he has made a rule for himself. And not only he has made a rule, he has taken a sankalpa. Sankalpa means a determination that I will do it. I will do whatever this Vedas are, the eternal Vedas have been telling, that I will do. And so he has made a rule for himself. So this is what is called karuna. So you do it. You do these things, this 1, 2, 3, 4, you do it, I'll give you this. He made a rule for himself and he gives. That's why we call him Karunalo, because otherwise for every sin, every act, every second we do some karma or something. Everything is with mistake only. We cannot do 100% pure. So everything is with full mistakes. But still, God has this quality. He just excuses us. Like for each karma, it binds us into several births. By that logic, we cannot even the moksha will not even be possible. But the God is so karunya. He says, the minute you completely understand, I give the darshan, all your past and future sins will be wiped out. So moksha is possible. So this is why the karuna of the Lord is praised, because he has this intrinsic, non-changing nature in him. So this karuna, so those who want to obtain this karuna, through this karuna, the ananda, everybody wants ananda only, the permanent, untainted with sorrow. that ananda everyone wants, that ananda he gives. To get that, he himself has given this path. That is, you worship all who teaches, right? From your teacher up to the God, up to Narayana, everyone is a guru. So in each one of them, I am present, and I will be accepting your namaskaras. I will be accepting your namaskaras. And I will be giving. I have made this system. I have put this system in place. So you go through this procedure, and each deity will help you to take you to the next step. Like that, I have established. So if you follow this path, your moksha I'll give the service. Karuna padeva jagan irutiva jagannatha vitalana jagannatha vitalana karuna padeva mukshu jivaru parama bhagavataranu kondaduvudu. This is bhagavataranu kondaduvudu means bhagavata. Whoever knows, whoever has realized God, or whoever is on the path to know God in a correct way, they are all bhagavatas. Here they say parama bhagavata. Parama bhagavata means people who always keep their mind all the time in the parama, that is the Narayana. They are parama bhagavata, or otherwise alternately all the tattvabhimani devatas who are inside us, not only the external deities, external gurus, the deities who are inside us, inside our eyes, inside our thoughts, inside our hands, who make us do, who give the prerana, who give the instigation and make us do. So recognizing they are the ones who are helping us, every second they are helping us. So being grateful, and thereby being grateful to them, and thereby you are grateful to me also. So in that way you do it, then you will parama bhagavatarana kondaduvudu pratidinam. So in that fashion you follow, you attain moksha. And while doing so, he says there are basically two categories, like Bhagavan, in this hierarchy that we have seen, in this 12 padyas, we have seen the hierarchy of deities we have seen. So how they are not all same, they are not equal, because their knowledge about God varies. So how do you see it? He says, he gives an example, like Parimalavu Sumanadolage, Analanu Araniyolagippante. That is, you take a flower, a beautiful, the flower which has fragrance. The fragrance is with the flower all the time. The fragrance, when the flower blossoms, when it blooms, the fragrance naturally comes out. It gives the fragrance, and it with ease it reaches your nose. You can smell it. So no effort is needed. Same way in Brahma. Brahma adigal. So Parimalavu Sumanadolage Analanu Araniyolagippante Damodaranu Brahma adigala Manadali Tori Toradale. So Brahma adigala Manadali. Brahma adigala Manadali means in Brahma. In Chaturmukha Brahma and Adi, the rest of it. So he distinguishes between Chaturmukha and all those who will come to that position. Chaturmukha position we call Rujus. So these people, in them God is always there. Without effortlessly they see God, just like how the flower that blooms has the fragrance. It is very obvious that way. Same way God shows in them. In rest of the story, it is all Manadali Tori. He is seen in their heart. He always shines, like how the fragrant flower, when it blooms, gives out the fragrance. Like that, they are there. And in rest of them, in other devatas, he is Tori Toradale. Sometimes he is seen, sometimes he is not seen. Like how he says, the example he gives is, Analanu Araniyolagippante. Analanu Araniyolagip. Anala means fire. In a firewood, the fire is inside that firewood itself. It's not external. It is always there. The fire is always there in the firewood. But it manifests only with effort. You have to bring two sticks together, you have to create the friction. By that, the fire comes out. Even the fire that comes out, it varies. Sometimes it comes, if you have seen Arani Matana in the temple or anything, sometimes with great effort, only a spark will come. But sometimes it will come like a bigger spark. So there is a variation in the spark. Same way in other deities, according to their tarathamya, they have to make effort. It doesn't come that naturally like a fragrance in a flower, but with some effort in their mind, they have to do some effort. Then sometimes it shows like Thori, sometimes Thoradale. For some people, other times it may not show. Like that, there is a gradation. So understanding the gradation, we see God in these deities. And then the singing, what is kondadodu means? Yeah, what? Kondadodu is nothing but you know their mahimas, knowing their mahimas. And when you know the mahimas, you get together and tell his mahimas. You tell about God or you tell about this guru paramparas, like he has mentioned about in the previous padya, we saw how it is Rishi Pitru, the moksha jivaru, that is Deva Rishi Pitrupa Nara, that is Devatas. Then there is a Rishis, then there is a Pitrus, and then there is a Chakravartis. Chakravartis means they are not just the king, they are much above the humans. They are blessed with Narayana's Rajarajeshwara Rupa in them. So they protect, they always have the knowledge that they are the custodians of maintenance of each region. So such a people are called Chakravartis. So the Chakravartis and then Manushottamas, whoever manushyas, who know better than us, all these people, we know about them, we have to know, and then we have to tell others. Mahimaya kondaduvadu pratidinavu. That's how he concludes this padya, 13 padyas he concludes, and from there he has mentioned karuna padava mumuksharu. So karuna padava mumuksharu, that he takes it. Then if the question arises, what is this karuna? What does it mean? How it is? That topic is taken first. After praying the Lord, after the Mangalacharana, the topic is taken and discussed in the second Sandhi. In the second Sandhi, there are 31 padyas. Here it is 13. In the next, there is 31 padyas are there. Both are like Deepa visits. When you write Deepa, the is like ta, tha, the. Third one, pa is one. So it is like a Deepa. So he starts the next Sandhi with Karuna. Though there are several gunas of Lord, he first takes up Karuna. Why he takes up Karuna? Means we approach God only when we know that he has this quality, because we make several mistakes each day. Then we lose hope. We are such a despicable people. So where is our question of why should he bless us? Why should he protect us? We have done so many mistakes. The question naturally arises in us. So first he reassures that Bhagavanta has Karuna, that quality is there. He forgives. When we realize our mistakes, like a mother, how a mother knows what to expect from a kindergartner versus what to expect from a 10th grader. Even a mother can know that. God surely knows the limitations of each jiva at various time period. And accordingly, he will forgive, he will help. That assurance he gives in the next Sunday. So we'll see it later. So Krishna Arpanamastu. So ito kone padyadalli idanna summarize maartta idara maadavaga illi ondu udaharane kottidare koneyalli illi barovaga heltare ಜಗನ್ನಾಥ ವಿಠಲನ ಕರುಣೆ ಪಡುವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು. ಹಿ ಸೇಸ್, ಏನ್ ಹೇಳ್ತಾರೆ ಅಂದ್ರೆ ಜಗನ್ನಾಥ ವಿಠಲ ಅಂದ್ರೆ ಇಲ್ಲಿ ಬರೋದಂತೆ ಜಗತ್, ಈ ಜಗತ್ತು ಅಂದ್ರೆ ಚರಾಚರ ಬೋತ್ ಒಂದು ಜಡವು ಇರುತ್ತೆ ಇಲ್ಲಿ ಮತ್ತು ಚೇತನ ರಾಶಿಗಳು ಇರುತ್ತೆ, ಚರಾಚರ ಪ್ರಪಂಚವೂ ಇರುತ್ತೆ. ಆ ಪ್ರಪಂಚದಲ್ಲಿ ಇರುವಂತಹ ಜೀವರು ದೇವತೆಗಳು ಎಲ್ಲರೂ ಇರ್ತಾರೆ. ಈ ಇಷ್ಟು ಒಂದು ಇಡೀ ಪ್ರಪಂಚಕ್ಕೆ ನಾಥ, ಆ ಒಂದು ನಾಯಕನಾದಂತ, ಎಲ್ಲರನ್ನೂ ಕಂಟ್ರೋಲ್ ಮಾಡುವಂತ ಈ ವಿಠಲ ಅವನಿಗೆ ಹೇಗೆ ನಿಯಮನ ಮಾಡ್ತಾನಂದ್ರೆ, ವಿಠಲ ಎಂಬೋ ಶಬ್ದದಿಂದ ಜ್ಞಾನ ಶೂನ್ಯರಾದವರಿಗೆ ಜ್ಞಾನವನ್ನ ಕೊಟ್ಟು ತನ್ನ ಕಡೆ ಅವನು ಸೆಳ್ಕೊಳ್ತಾನ. ಸೊ ಅದಕ್ಕೆ ಜಗನ್ನಾಥ ವಿಠಲನ ಕರುಣೆ, ಅವನ ಕರುಣ, ಅವನ ಕಾರುಣ್ಯ ಅವನಲ್ಲಿ ಇದೆ. ಆ ಕಾರುಣ್ಯವನ್ನ ಅವನ ಕರುಣಾದೃಷ್ಟಿ ನಮ್ಮ ಮೇಲೆ ಬಿಡಬೇಕು. ಆ ರೀತಿಯಲ್ಲಿ ನಾವು ನಮ್ಮ ಚರ್ಯೆ ಇರಬೇಕು. ಯಾವ್ದಕ್ಕೆ ಇದನ್ನ ನಾವು ಈ ಒಂದು ಕರುಣೆಯನ್ನ ಪಡೆಯಬೇಕು ಅಂದ್ರೆ, ನಮಗೆ ಬೇಕಾದದ್ದು ಮೋಕ್ಷ ಅಥವಾ ಸುಖ. ಸುಖ ಅಂದ್ರೆ ಮೋಕ್ಷ ಯಾವತ್ತೂ ಒಂದ್ ದಿವಸ ಬರುತ್ತೆ. ಇವಾಗ ಈ ಸಂಸಾರದಲ್ಲಿ ನಮಗೆ ಆ ಒಂದು ಆನಂದ ಸುಖ ಬೇಕು. ಅದಕ್ಕೆ ಅದನ್ನ ಪಡೆಯಬೇಕು ಅಂತ ಬಯಸುವಂತ ಜೀವರು ಏನು ಮಾಡಬೇಕು ಅಂದ್ರೆ, ಇಷ್ಟು ದೇವತೆಗಳು ಅಂದ್ರೆ ಪರಮ ಭಾಗವತರನ್ನ ಕೊಂಡಾಡೋದು. ಯಾಕೆ ನಾವು ನಾರಾಯಣನನ್ನೇ ಪೂಜೆ ಮಾಡಬಹುದಲ್ಲ, ಯಾಕೆ ಇಷ್ಟು ದೇವತೆಗಳನ್ನ ಇಷ್ಟು ಲಕ್ಷ್ಮಿ ಮಾಡ್ತೀವಿ ನಾವು? ಯಾಕೆ ಚತುರ್ಮುಖ ಬ್ರಹ್ಮ ಮತ್ತು ವಾಯುದೇವರು, ಭಾರತಿ, ಸರಸ್ವತಿ, ರುದ್ರದೇವರು, ಇಷ್ಟು ಋಷಿಗಳು, ಪಿತೃಗಳು, ಗಂಧರ್ವರು, ಚಕ್ರವರ್ತಿಗಳು ಇದನ್ನ ಯಾಕೆ ಮಾಡಬೇಕು ಅಂದ್ರೆ, ಈ ಒಂದು ದೇವರೇ ಈ ಒಂದು ವೇರಿಯಸ್ ಈ ಅಧಿಷ್ಠಾನಗಳಲ್ಲಿ ಇದ್ದು ನಮ್ಮ ಒಳಗೆ ಹೊರಗೆ ಈ ದೇವತೆಗಳ ಮೂಲಕವಾಗಿ ನಮಗೆ ಈ ಪ್ರೇರಣೆಯನ್ನ ಕೊಟ್ಟು ಈ ಜ್ಞಾನವನ್ನ ಕೊಟ್ಟು ಅವರು ಮಾಡಿಸ್ತಾರ ನಮ್ಮಿಂದ. ಸೊ ಅಲ್ಲಿ ದೇವರೇ ನಿಂತು ಎಲ್ಲವನ್ನು ಮಾಡ್ತಾ ಇದ್ದಾನೆ. ಆದ ಕಾರಣದಿಂದ ನಾವು ಈ ಒಂದು ಪರಮ ಭಾಗವತರನ್ನ, ಪರಮ ಭಾಗವತರು ಅಂದ್ರೆ ಈ ಭಾಗವತರು ಅಂದ್ರೆ ಈ ಭಗವಂತನ, ಭಾಗವತರು ಅಂದ್ರೆ ದೇವರನ್ನ, ಭಗ ಅಂದ್ರೆ ಎಲ್ಲಾ ಗುಣದಿಂದ ಪೂರ್ಣನಾದವನು ಭಗವಂತ ಅಂತ ಚಂದಾಗಿ ತಿಳ್ಕೊಂಡವರು ಭಾಗವತರು. ಅದರಲ್ಲಿ ಪರಮ ಭಾಗವತರು ಅಂದ್ರೆ ಹಿಂದೆ ಹೇಳಿರುವಂತ ರೀತಿಯಲ್ಲಿ ನಮ್ಮ ಒಳಗೆ ಇರುವಂತ ಒಂದು ಅರ್ಥ ಏನಂದ್ರೆ, ಪರಮ ಭಾಗವತ ಒಂದು ಶ್ರೇಷ್ಠರಾದ ಭಾಗವತರು. ಶ್ರೇಷ್ಠ ಎಂಬುವ ಶಬ್ದದಿಂದ ನಾವು ಅಪರೋಕ್ಷ ಜ್ಞಾನಿಗಳನ್ನು ತಗೊಳ್ತೀವಿ. ಇನ್ನೊಂದು, ನಮ್ಮ ಒಳಗೆ ಇರುವಂತ ಈ ದೇವತೆಗಳು ಎರಡು ರೀತಿಯಿಂದ ಇದ್ದಾರೆ. ಒಂದು ರೀತಿ ಹೇಗೆ ಅಂದ್ರೆ, ನಮ್ಮ ಒಳಗೆ ನಮ್ಮ ಪ್ರತಿ ಇಂದ್ರಿಯಗಳಲ್ಲಿ ಇದ್ದು ಆ ಇಂದ್ರಿಯಗಳಲ್ಲಿ ಪ್ರೇರಣೆ ಕೊಟ್ಟು ನಮ್ಮಿಂದ ಮಾಡಿಸೋದಂದ್ರೆ ಏನು, ಮಾಡಿಸೋದಂದ್ರೆ ಒಂದು ನಮ್ಮ ಕೈ ಇದೆ. ನಾವು ಕೈಯನ್ನ ಎತ್ತಬೇಕಂದ್ರೆ ನಮ್ಗೇನು ನ್ಯಾಚುರಲ್ ಆಗಿ ನಾವೇ ಎತ್ತೀವಿ ಅಂತ ಆಗತ್ತೆ. ಬಟ್ ಈ ದೇವತೆಗಳು ಏನು ಮಾಡ್ತಾರಂದ್ರೆ, ಈ ಕೈಯಲ್ಲಿ ಇದ್ದು ಹೇಗೆ ಎತ್ತಬೇಕು, ನಮ್ಮ ಒಂದೊಂದು ಬೆರಲಿನ ಒಂದೊಂದು ಆಟಮ್ಲಿನು ಆ ದೇವತೆಗಳು ಇದ್ದು ಅದನ್ನ ಒಂದು ಕೋಆರ್ಡಿನೇಟ್ ಮಾಡಿ ಇನ್ಸ್ಟ್ರಕ್ಟ್ ನರ್ವ್ ಇಂಪಲ್ಸ್ ಅನ್ನ ಕಳಿಸಿ ಅದನ್ನ ಎತ್ತುವಂತೆ ಆ ನಮ್ಮ ಪ್ರೇರಣೆಯನ್ನು ನಮ್ಗೆ ಕೊಟ್ಟು ನಮ್ಮ ಕೈಯ ಅವರೇ ಎತ್ತಿಸ್ತಾರೆ. ಇಟ್ಸ್ ನಾಟ್ ಲೈಕ್ ಹೊರಗೆಯಿಂದ ಎತ್ತು ಅಂತ ಹೇಳಿದ ಮೇಲೆ ನಾವು ಮಾಡುವಂತದ್ದಲ್ಲ, ನಮ್ಮ ಕೈಯೊಳಗೆ ಒಂದು ಕಣ ಕಣದಲ್ಲಿ ಇದ್ದು ಅದನ್ನ ಅವ್ರು ಮಾಡಿಸ್ತಾರೆ. ಯಾವಾಗ ಅದನ್ನ ಅವ್ರು ನಿಲ್ಲಿಸ್ತಾರೋ, ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೈ ಎತ್ತಕ್ಕೆನೂ ಆಗೋದಿಲ್ಲ ನಮ್ಮಿಂದ. ಸೊ ಹೀಗೆ ದೇವತೆಗಳು ಒಳಗಿಂದ ನಮಗೆ ಮಾಡಿಸ್ತಾರೆ, ಹೊರಗಿಂದ ನಮ್ಮ ಋಷಿ ಪರಂಪರೆಗಳು ನಮ್ಮ ಜ್ಞಾನಿ ಪರಂಪರೆಗಳು ನಮಗೆ ಗೈಡೆನ್ಸ್ ಕೊಡ್ತಾರೆ. ಅವರ ಅನುಗ್ರಹ ಇಲ್ಲಿ ಇವರು ನಮ್ಮಿಂದ ಮಾಡಿಸ್ತಾರೆ. ಉಳಿದ ಋಷಿಗಳು, ಮುನಿಗಳು, ಯತಿಗಳು ಇವರೆಲ್ಲ ನಮಗೆ ಆ ಒಂದು ಮಾರ್ಗದರ್ಶನ ನಮ್ಗೆ ಕೊಡ್ತಾರೆ, ನಮ್ಗೆ ಅನುಗ್ರಹ ಮಾಡುವಂತ ಅನುಗ್ರಹಕರಾಗಿರ್ತಾರೆ. ಸೊ ಈ ರೀತಿಯಿಂದ ಇವರಲ್ಲಿ ಇದ್ದು ಮಾಡಿಸುವನು ಆ ಭಗವಂತನೇ ಆಗ್ತಾನೆ. ಸೊ ಆದ ಕಾರಣದಿಂದ ಇವರನ್ನ ನಾವು ಕೊಂಡಾಡುವುದು ಅಂದ್ರೆ ಏನು, ಇವಾಗ ನಾವು ರಾಯರ ಆರಾಧನೆ ಮಾಡ್ತೀವಿ, ವಿಜಯದಾಸರ ಆರಾಧನೆ ಮಾಡ್ತೀವಿ ಅಂದ್ರೆ ಅಲ್ಲಿ ಬರೀ ವಿಜಯದಾಸರು ರಾಯರು ಅಂತ ಬರೋದಿಲ್ಲ, ಆ ವಿಜಯದಾಸರಲ್ಲಿ ಇರುವಂತ ಆ ಒಂದು ನಾರಾಯಣ, ಅವರ ಬಿಂಬರೂಪಿಯ ಕಾರ್ಯ ಅಂತ ನೋಡಬೇಕು. ರಾಘವೇಂದ್ರ ವಿಜಯ ಅಂತ ನಾವು ಓದೋವಾಗ, ಆ ರಾಘವೇಂದ್ರ ವಿಜಯ ಅಂತ ಹೇಳೋವಾಗ ಆ ಒಂದು ರಾಘವೇಂದ್ರ ಸ್ವಾಮಿಯಲ್ಲಿ ಆ ಬಿಂಬರೂಪನಾದಂತ ನಾರಾಯಣ ಎಂಥ ಲೀಲೆಯನ್ನ, ಎಂಥ ಒಂದು ಚರ್ಯೆಯನ್ನ ನಡೆಸಿದ್ದಾನೆ ಎಂಬುದನ್ನ ಅಲ್ಲಿನ ಭಗವಂತನನ್ನೇ ನಾವು ಮುಖ್ಯವಾಗಿ ನೋಡಬೇಕು. ಈ ರೀತಿಯಿಂದ ನಾವು ಯಾವುದೇ ಪೂಜೆ ಏನೇ ಮಾಡುವುದು ಅದು ಪರಮ ಭಾಗವತರನ್ನ ಕೊಂಡಾಡುವುದು ಅಂದ್ರೆ ಆ ಭಾಗವತರಲ್ಲಿ, ಆ ಪರಮ ಶ್ರೇಷ್ಠರಾದಂತ ಆ ಒಂದು ವ್ಯಕ್ತಿಯಲ್ಲಿ ಈ ಬಿಂಬರೂಪ ಎಂತೆಂತ ಕೆಲಸಗಳೆಲ್ಲ ಮಾಡಿದ್ದ, ಅದು ಮಾಡಿದ್ದದು ಯಾವುದಕ್ಕೆ, ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ, ನಮ್ಗೆ ಮಾರ್ಗದರ್ಶನ ತೋರಿಸ್ಲಿಕ್ಕೆ ಅವ್ರ ಮೂಲಕವಾಗ ನಮ್ಮ ಈ ಕಾಲದಲ್ಲೇ ಅವರನ್ನ ಒಂದು ಅವ್ರ ಮೂಲಕವಾಗಿ ಎಲ್ಲವನ್ನೂ ದೇವರು ತೋರಿಸ್ತಾನ. ಆದ ಕಾರಣದಿಂದ ಅವರನ್ನ ಕೊಂಡಾಡುವುದು ಅಂದ್ರೂ ಅವರಲ್ಲಿ ಇರುವಂತ ಆ ಒಂದು ವಿಶೇಷ, ಯಾರಲ್ಲೂ ರಾಯರು ಮಾಡಿದ ಕೆಲಸ ನಾವು ಒಂದು ಸಾವಿರದಲ್ಲಿ ಒಂದು ಅಂಶನೂ ನಮ್ಮಿಂದ ಮಾಡ್ಲಿಕ್ಕೆ ನಮ್ಮಲ್ಲಿ ಯೋಗ್ಯತೆ ಇಲ್ಲ. ಆ ಜೀವನದಲ್ಲಿ ಆ ಯೋಗ್ಯತೆ ಇದ್ದ ಕಾರಣದಿಂದ ದೇವರು ಅವರಲ್ಲಿ ಇದ್ದು ಅಂತ ಕಾರ್ಯವನ್ನ ನಡೆಸಿದ್ದಾರೆ. ಸೊ ಅದನ್ನ ಕೊಂಡಾಡಬೇಕು. ಕೊಂಡಾಡುವುದು ಅಂದ್ರೆ ಅಧಿಷ್ಠಾನ ಅಂದ್ರೆ ರಾಯರು ಅಂತ ಕೊಂಡ್ರೆ ರಾಯರು ಒಂದು ಅಧಿಷ್ಠಾನ, ರಾಯರಲ್ಲಿ ಆ ಒಂದು ಅವನ ಬಿಂಬರೂಪ ಭಗವಂತ ಆ ಒಂದು ಕೆಲಸವನ್ನ ಮಾಡಿದ. ಸೊ ಆದ ಕಾರಣದಿಂದ ರಾಯರನ್ನು ಮತ್ತು ರಾಯರಲ್ಲಿ ಇರುವಂತ ಈ ಅಂತರ್ಯಾಮಿಯಾದ ಭಗವಂತನನ್ನು ನಾವು ಕೊಂಡಾಡಬೇಕು. ಅದಕ್ಕೆ ಪರಮ ಭಾಗವತ, ಅದಕ್ಕೆ ಪರಮ ಅಂತ ವಿಶೇಷ ಹಾಕಿದ್ದಾರೆ. ಭಾಗವತರನ್ನ ಕೊಂಡಾಡೋದಿಲ್ಲ, ಭಾಗವತರಲ್ಲಿ ಪರಮನಾದಂತ ಆ ಒಂದು ಭಗವಂತ ಅಲ್ಲಿ ಇದ್ದಾನಂತ ತಿಳಿದು ಪರಮ ಭಾಗವತರನ್ನ ಕೊಂಡಾಡೋದು ಪ್ರತಿದಿನ. ಯಾವಾಗ ಕೊಂಡಾಡಬೇಕು? ಆರಾಧನೆಗಳಲ್ಲಿ ಮಾತ್ರವಾ ಅಂದ್ರೆ ಇಲ್ಲ, ಪ್ರತಿ ದಿವಸನು ಇವರ ನೆನಪು ಮಾಡ್ಕೋಬೇಕು. ನಾವು ಇವ್ ಕೊಂಡಾಡಿದ್ರೆ ನಮಗೆ ಆ ಭಗವಂತನ ಕರುಣೆ ಸಿಕ್ಕತ್ತ ಅಂತಾರೆ. ಸೊ ಈ ಪರಮ ಭಾಗವತರ್, ಈ ಒಂದು ದೇವರು, ದೇವ ಗಂಧರ್ವರು, ದೇವರು, ಋಷಿ, ಪಿತೃ, ನರರು, ಚಕ್ರವರ್ತಿಗಳು, ಇವರನ್ನ ನಾವು ಕೊಂಡಾಡುವಾಗ ಯಾವ ರೀತಿಯಿಂದ ಇವರನ್ನ ತಿಳ್ಕೋಬೇಕು? ಈ ದೇವ, ಋಷಿ, ಪಿತೃ, ಪಿತೃಪ ಅಂದ್ರೆ ಆ ಒಂದು ರಾಜಂದರು, ಇವರನ್ನ ಹೇಗೆ ನಾವು ತಿಳ್ಕೋಬೇಕು ಅಂದ್ರೆ ಈ ಒಂದು ತಾರತಮ್ಯ, ಎಲ್ಲರೂ ಒಂದೇ ಲೆವೆಲ್ ಅಲ್ಲಿ ತಿಳ್ಕೋಬಾರ್ದು, ಇದನ್ನ ತಾರತಮ್ಯ ಕ್ರಮದಲ್ಲಿ ತಿಳ್ಕೋಬೇಕು. ಯಾಕೆ ಈ ತಾರತಮ್ಯ ಇದೆ ಅಂದ್ರೆ ಅಲ್ಲಿ ಹೇಳ್ತಾರೆ ತಾರತಮ್ಯ ಎಂಬುದು ಹೇಗಿದೆ ಅಂದ್ರೆ ಅವರವರಲ್ಲಿ ಯಾರ್ಯಾರಲ್ಲಿ ಭಗವಂತನ ಜ್ಞಾನ ಎಷ್ಟೆಷ್ಟು ಇದೆಯೋ ದಟ್ ಡಿಸೈಡ್ಸ್ ದ ತಾರತಮ್ಯ ಎಂಬುದು. ಸೊ ಹೇಗಿದೆ ಅಂದ್ರೆ ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಮೂಲತಃ ಎರಡು ರೀತಿಯಿಂದ ಇದೆ. ಒಂದು ಯಾವ್ದು ಅಂದ್ರೆ ರುಜುಗಣ ಅಂತ ಹೇಳ್ತೀವಿ ನಾವು, ಬ್ರಹ್ಮ ಪದವಿಗೆ ಬರುವಂತ ಆ ಒಂದು ಜೀವಗಣ, ಯೋಗ್ಯತೆಯಲ್ಲಿ ಅವರಿಗೆ ಎಂದೆಂದು ಜ್ಞಾನದಲ್ಲಿ ಯಾವತ್ತೂ ಒಂದು ಒಂದು ಶಾರ್ಟ್ ಕಮಿಂಗ್ಸೇ ಅವರಲ್ಲಿ ಇರೋದಿಲ್ಲ. ಅವರಲ್ಲಿ ದೇವರು ಹೇಗಿರ್ತಾನಂದ್ರೆ ಅಲ್ಲಿ ಹೇಳ್ತಾರೆ ಪರಿಮಳವು ಸುಮನದೊಳಗೆ ಅಂತ. ಪರಿಮಳವು ಒಂದು ಹೂ ಅರಳತ್ತ, ಹೂ ಅರಳಿದಾಗ ಆ ಒಂದು ಹೂವಿನ ವಾಸನೆ ಅರಳೋವಾಗ ಇಫರ್ಟ್ಲೆಸ್ ಆಗಿ ಬರುತ್ತೆ. ಅದು ಹೂ ಅರಳೋವಾಗಲೇ ಆ ವಾಸನೆಯೂ ಒಟ್ಟಿಗೆ ಬರುತ್ತೆ. ಒಟ್ಟಿಗೆ ಬಂದು ನಾವು ಯಾವ ಶ್ರಮನೂ ತಕೋಬೇಕಾಗಿಲ್ಲ, ನಮ್ಮ ಮೂಗಿಗೆ ಅದು ತಾಕತ್ತ. ಸುಲಭವಾಗಿ ಆ ಒಂದು ಕಣಗಳು ಬಂದು ನಮ್ಗೆ ಆ ಒಂದು ವಾಸನೆಯನ್ನ ಕೊಡತ್ತ. ಹಾಗೆ ಬ್ರಹ್ಮ ಚತುರ್ಮುಖ ಬ್ರಹ್ಮ ಮತ್ತು ಅವರ ಕಕ್ಷೆಯಲ್ಲಿ ಇರುವಂತ ಆ ರುಜುಗಣದಲ್ಲಿ ದೇವರು ಎಂದೆಂದು ಯಾವತ್ತು ಅವರು ಮನಸ್ಸಲ್ಲಿ ತೋರ್ತಾನೆ. ಮನದಲ್ಲಿ ತೋರಿ, ತೋರದಲ್ಲಿ ಅಂತ ಬರುತ್ತೆ, ಮನದಲ್ಲಿ ತೋರಿ ಅಂತ ತಕೊಂಡಾಗ ಈ ಒಂದು ಬ್ರಹ್ಮ ಮತ್ತು ಅವನ ಕಕ್ಷೆಯಲ್ಲಿ ಇರುವಂತ ಆ ಉತ್ತಮ ಜೀವರಲ್ಲಿ ಯಾವತ್ತು ಕಾಣಿಸ್ತಾನೆ, ಅವ್ರ ಮನಸ್ಸಲ್ಲಿ ಕಾಣಿಸ್ತಾನೆ ಇರ್ತಾರಂತೆ. ಇನ್ನು ಕೆಲವರಲ್ಲಿ ಉಳಿದ ದೇವತೆಗಳಲ್ಲಿ ಹೇಗಿರ್ತಾನೆ ಹಾಗೆ ಇರೋದಿಲ್ಲ. ಅವರಲ್ಲಿ ಹೇಗಿರ್ತಾನಂದ್ರೆ ಅನಲನು ಅರಣಿಯೊಳಗಿತ್ತಂತೆ ಅಂತ. ಅಂದ್ರೆ ಅನಲ ಅಂದ್ರೆ ಬೆಂಕಿ, ಅರಣಿ ಅಂದ್ರೆ ಅರಣಿಕ ಅಷ್ಟೇ. ಆ ಒಂದು ಅರಣ್ಯ ಕಟ್ಟಿಗೆಯಲ್ಲಿ ಬೆಂಕಿ ಇದ್ದೇ ಇದೆ, ಅದು ವ್ಯಕ್ತ ಆಗೋದಿಲ್ಲ. ಅದನ್ನ ವ್ಯಕ್ತ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಬೇಕು. ಎರಡು ಕಟ್ಟಿಗೆಯನ್ನ ತಕೊಂಡು ನಾವು ಅದು ಮಥನ ಮಾಡಿದಾಗೆ ಆವಾಗ ಬೆಂಕಿ ಬರುತ್ತೆ. ಬರುವಂತ ಬೆಂಕಿಯಲ್ಲಿನು ಒಂದೊಂದು ಬೆಂಕಿ ಒಂದೊಂದು ಸೈಜಲ್ಲಿ ಬರುತ್ತೆ. ಆ ಬೆಂಕಿಯಲ್ಲಿನೂ ತಾರತಮ್ಯ ನಾವು ನೋಡ್ತೀವಿ. ಆ ಒಂದು ಸಂಕಷ್ಟ ಆಗುವಂತ ಆ ರೀತಿ ಎಲ್ಲದರಲ್ಲಿನೂ ವ್ಯತ್ಯಾಸ ಇರುತ್ತೆ. ಹಾಗೇನೆ ಉಳಿದ ದೇವತೆಗಳಲ್ಲಿ ಸಮಟೈಮ್ಸ್ ತೋರ್ತಾನೆ ಮನಸ್ಸಲ್ಲಿ, ಅವ್ರ ಏಕಾಗ್ರತೆ ಚಿಂತನೆ ಮಾಡೋವಾಗ ಅವನು ತೋರ್ತಾನೆ, ತನ್ನ ರೂಪವನ್ನ ತೋರಿಸಿ ಕೊಡ್ತಾನೆ. ಕೆಲವೊಮ್ಮೆ ತೋರ್ಸೋದು ಇಲ್ಲ. ಅವತಾರಗಳಲ್ಲಿ ನೋಡ್ತೀವಿ ಆ ದೇವತೆಗಳು ಅವತಾರ ಮಾಡಿದ್ದಾಗೆ ಅವರಿಂದ ಆ ಒಂದು ಅರ್ಜುನನಿಗೆ ನೋಡ್ತೀವಿ ದೇವರ ತಿರೋದಾನ ಅಂದ್ರೆ ಕೆಲವು ಅಂಶಗಳು ಅವನಿಗೆ ಕಾಣಿಸೋದೇ ಇಲ್ಲ. ಹೀಗೆ ತಿರೋದಾನವು ಆಗತ್ತೆ. ದೇವರು ಸಮಟೈಮ್ಸ್ ಅಲ್ಲಿ ಅವತಾರಗಳಲ್ಲಿ ಕಾಣಿಸೋದೇ ಇಲ್ಲ, ಹೀಗೇನೂ ಆಗತ್ತೆ. ಸೊ ತೋರಿ ತೋರದಲ್ಲೇ ಹೀಗೆ ಆ ಒಂದು ಅವರ ಸ್ವಭಾವದಲ್ಲೇ ಆ ಒಂದು ವ್ಯತ್ಯಾಸಗಳಿರುತ್ತೆ. ಆದ ಕಾರಣದಿಂದ ನಾವು ಆ ತಾರತಮ್ಯ, ಯಾಕೆಂದ್ರೆ ನಮಗೆ ಬೇಕಾದ್ದು ಯಾರಲ್ಲಿ ಭಗವಂತನ ಜ್ಞಾನ ಎಷ್ಟೆಷ್ಟು ಇದೆ, ದಟ್ ಇಸ್ ತಾರತಮ್ಯ, ಅದನ್ನೇ ನಾವು ತಾರತಮ್ಯ ಅಂತ ಹೇಳ್ತೀವಿ. ಸೊ ತಾರತಮ್ಯ ಕ್ರಮವಾಗಿ ಆ ಭಗವಂತನ ಆ ಒಂದು ವ್ಯಕ್ತಿತ್ವವನ್ನ ಅವರಲ್ಲಿ ನಾವು ನೋಡಿ ಅವರನ್ನ ಪರಮ ಭಾಗವತರನ್ನ ಕೊಂಡಾಡೋದು ಪ್ರತಿದಿನವೂ ಅಂತ ಹೇಳಿ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಇದ ಮೂಲಕವಾಗಿ ನಾವು ತಾರತಮ್ಯ ಕ್ರಮವಾಗಿ ಈ ಒಂದು ಪರಮ ಭಗವದ್ ಭಕ್ತರನ್ನ ಚಿಂತನೆ ಮಾಡಬೇಕು. ಏನು ವಿದ್ಯಾಭ್ಯಾಸ ಕಾಲದಲ್ಲಿ ಈ ಒಂದು ಮಂಗಳಾಚರಣೆಯನ್ನ ನಾವು ಈ ರೀತಿಯಿಂದ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಭಗವಂತನ ಪ್ರೀತನಾಗ್ತಾನೆ ಅಂತ ಇಲ್ಲಿ ಹೇಳಿ ಇಲ್ಲಿ ಕರುಣೆ ಪಡೆವ ಮುಮುಕ್ಷ ಜೀವರು ಅಂತ ಹೇಳಿದ್ದಾರೆ. ಇದು ಏನು ಅಂತ ಇದನ್ನ ಸ್ಪಷ್ಟ ಮಾಡ್ಲಿಕ್ಕೆ ನೆಕ್ಸ್ಟ್ ಸಂಧಿ ಕರುಣಾ ಸಂಧಿ ಅಂತ ಹೊರಡತ್ತ. ಈ ಕರುಣಾ ಸಂಧಿಯಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾರಂದ್ರ, ನಾವು ದೇವರ ಹತ್ರ ಹೋಗಬೇಕಂದ್ರೆ ಈ ಲೌಕಿಕದಲ್ಲಿ ಏನ್ ನೋಡ್ತೀವಿ, ಯಾರೋ ಒಂದು ದೊಡ್ಡ ಮನುಷ್ಯ ಇರ್ತಾನೆ, ನಾವ್ ಇರುವಂತ ಬೀದಿಯಲ್ಲಿ ಅವ ದೊಡ್ಡ ಮನುಷ್ಯ ಇರ್ತಾನಂದ್ರೆ ಅವನ ಹತ್ರ ನಾವು ಹೋಗೋದೇ ಇಲ್ಲ. ಯಾರು ದೊಡ್ಡ ಮನುಷ್ಯರು, ಅವ್ರು ದೊಡ್ಡ ಮನುಷ್ಯರನ್ನ ಕರೀತಾರೆ, ಅವ್ರು ಹೋಗ್ತಾರೆ, ನಾವ್ ಯಾಕೆ ಹೋಗ್ಬೇಕು, ನಮ್ಗೆ ಯಾರು ನಾವು ಹೋದ್ರು ಯಾರ್ ಕೇರ್ ಮಾಡ್ತಾರೆ ಅಂತ ನಾವು ಹೋಗೋದಿಲ್ಲ. ಅದೇ ಆನ್ ದ ಅದರ್ ಹ್ಯಾಂಡ್ ನಮ್ಗೆ ಗೊತ್ತಾದ್ರೆ ಇಲ್ಲ, ಅವನು ದೊಡ್ಡ ಮನುಷ್ಯರಾಗಿ ಇದ್ರೂ ಎಲ್ಲರ ಜೊತೆಯಲ್ಲೂ ಅವನು ಸಹಜವಾಗಿ ಇರ್ತಾನೆ, ಎಲ್ಲರಿಗೇನು ಉಪಕಾರ ಮಾಡ್ತಾನೆ ಅವನು ಅಂತ ತಿಳ್ಕೊಂಡಾಗೆ ನಾವು ಅವನ ಹತ್ರ ಹೋಗ್ತೀವಿ. ಓ, ಅವನು ಎಲ್ಲರಿಗೇನು ಉಪಕಾರ ಮಾಡ್ತಾನ, ನಮ್ಗೇನೋ ಒಂದು ಪ್ರಶ್ನೆಗಳಿದೆ, ನಮ್ಗೇನೋ ಕಷ್ಟ ಇದೆ, ನಾವು ಹೋಗಿ ಅವನಿಗೆ ಒಂದು ಕೆಲಸ ಏನೋ ಕೇಳಬಹುದು ಅಂಬೋ ಒಂದು ಧೈರ್ಯ ಬರುತ್ತೆ, ಹೋಗ್ತೀವಿ. ಅದೇ ರೀತಿಯಿಂದ ದೇವರಲ್ಲಿನೂ ದೇವರಿಗೆ ಪೂಜೆ, ದೇವರಿಗೆ ಸೇವೆ, ದೇವರನ್ನ ತೃಪ್ತಿ ಮಾಡ್ಲಕ್ಕೆ ಬ್ರಹ್ಮಾದಿ ದೇವತೆಗಳೇ ಇದ್ದಾರೆ. ಎಲ್ಲ ಮಾಡುವಾಗ ನಾವು ಮಾಡುವಂತ ಪೂಜೆ, ನಾವು ಮಾಡುವಂತ ಈ ನೈವೇದ್ಯ, ನಾವು ಮಾಡುವಂತ ಈ ಸ್ತೋತ್ರಗಳು ಒಂದು ಸ್ತೋತ್ರ ಸರಿಯಾಗಿ ಹೇಳಕ್ಕೇನೆ ನಮ್ಗೆ ಬರೋದಿಲ್ಲ. ಹಾಗಿರುವಾಗ ಅವನು ಉಪಕಾರ ಮಾಡ್ತಾನೋ ಇಲ್ಲವೋ, ಒಲಿತಾನೋ ಇಲ್ಲವೋ ಅಂತ ನಮ್ಗೆ ಸಂಶಯ ಬರುತ್ತೆ. ಅದಕ್ಕೆ ಫಸ್ಟ್ ದಾಸರು ಎಷ್ಟೋ ದೇವರಲ್ಲಿ ಇರುವಂತ ಅನಂತಾನಂತ ಗುಣಗಳಿದ್ರೂ ಫಸ್ಟ್ ಕರುಣಾ ಅಂಬೋ ಗುಣವನ್ನ ಫಸ್ಟ್ ಅದನ್ನ ತಕೊಂಡು ನಮಗೆ ಭರವಸೆ ಬರಬೇಕು, ದೇವರಲ್ಲಿ ಕರುಣಾ ಅಂಬೋ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾದ ಮೇಲೆನೆ ಆ ದೇವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಈ ಒಂದು ಕರುಣಾಸಂಧಿಯನ್ನ ಕೊಟ್ಟು ಕರುಣಾಸಂಧಿಯಲ್ಲಿ 31 ಪದ್ಯದಿಂದ ದೇವರು ಕರುಣಾ ಇಲ್ಲ ಕರುಣಾಮಯ, ಅದು ಕರುಣಾ ಎಂಬುದು ಅವನ ಸ್ವರೂಪ ಭೂತವಾಗೇ ಇದ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕರುಣಾ ಎಂಬುದು ಏನು ಅಂದ್ರೆ ಅವನಿಗೆ ಯಾವ ಒಂದು ರೂಲ್ಸ್, ಯಾವ ಒಂದು ವಿಧಿಗೇನೂ ಅವನು ಒಳಪಟ್ಟವನೇ ಅಲ್ಲ. ಯಾಕೆಂದ್ರೆ ದೇವರು ಎಂಬುವ ಕಾನ್ಸೆಪ್ಟ್ ಇಸ್ ಸರ್ವಸ್ವತಂತ್ರ ಮೀನ್ಸ್ ಅವನು ಎಲ್ಲವನ್ನೂ ಮಾಡಬಲ್ಲ, ಅಂದ್ರೆ ಯಾರ ಒಂದು ಅಧೀನದಲ್ಲಿನೂ ಅವನಿಲ್ಲ, ತನ್ನ ಅಧೀನದಲ್ಲೇ ಅವನು ಇರ್ತಾನೆ. ಅವನು ಏನ್ ಮಾಡಿದ್ದಾನಂದ್ರೆ ತನಗೆ ತಾನು ಒಂದು ನಿಯಂತ್ರಣ ಹಾಕೊಂಡಿದ್ದಾನೆ. ಏನು ಅದು ಅಂದ್ರೆ ನಾನು ಈ ವೇದದಲ್ಲಿ ಏನೇನೆಲ್ಲ ಇದ ಅದೆಲ್ಲ ನಾನು ಸತ್ಯ ಮಾಡ್ತೀನಿ ಅಂತ ಸತ್ಯ ಸಂಕಲ್ಪವನ್ನ ಅವನು ತೊಟ್ಟಿದ್ದಾನೆ. ಆದ ಕಾರಣದಿಂದ ನಾವು ಆ ವೇದದಲ್ಲಿ ಇರೋದನ್ನ ಇವತ್ತು ಮಾಡ್ತೀವಿ. ಯಾಕಂದ್ರೆ ದೇವರು ಸತ್ಯ ಸಂಕಲ್ಪ ಅಂತ ಹೇಳ್ತೀವಿ, ಸತ್ಯ ಸಂಕಲ್ಪ, ಅವನು ಕರುಣಾಮಯ. ಈ ಸತ್ಯ ಸಂಕಲ್ಪ ಅಂಬೋದು, ಕರುಣಾಮಯ ಅಂಬೋದು ಅವನ ಸ್ವರೂಪದಲ್ಲೇ ಇದೆ. ಇಟ್ ಈಸ್ ನಾಟ್ ಎಕ್ಸ್ಟರ್ನಲ್ ಟು ಹಿಮ್, ಇಟ್ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಹಿಮ್. ದಟ್ ಮೀನ್ಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್ ಆಗೋದಿಲ್ಲ ಅಂಬೋ ಒಂದು ಭರವಸೆಯನ್ನ ದಾಸರು ನಮ್ಗೆ ನೆಕ್ಸ್ಟ್ ಸಂಧಿಯಲ್ಲಿ ಕೊಟ್ಟು ಆ ಒಂದು ದೊಡ್ಡ ಟೈಮ್ ಕರುಣಾಸಂಧಿ ಆಗೋವಾಗ ಭಗವಂತ ತುಂಬಾ ಕರುಣಾಮಯ, ಎಷ್ಟು ಕರುಣಾಮಯ ಅಂಬೋದನ್ನ ತೋರಿಸ್ತಾರ. ಆವಾಗ ನಮ್ಗೆ ಭರವಸೆ ಬರುತ್ತೆ, ಆ ದೇವರ ಬಗ್ಗೆ ತಿಳ್ಕೋಬೇಕು ಅಂಬೋ ಆಸೆ ಬರುತ್ತೆ. ನಾವು ಎಲ್ಲಿ ಒಂದು ಯೂನಿವರ್ಸಿಟಿ ಎಲ್ಲಿ ಹೋದ್ರು ಅಲ್ಲಿ ಇರೋರು ಎಂತಾದವರು ಹೇಗೆ ಏನು ಎಲ್ಲ ತಿಳ್ಕೊಳ್ತೀವಿ. ಯಾಕೆಂದ್ರೆ ನಮ್ಗೆ ಅವರಿಂದ ನಮ್ಗೆ ಪ್ರಯೋಜನ ಆಗ್ಬೇಕಾಗಿದೆ, ತಿಳ್ಕೋಬೇಕು ಅಂತ ಹೋಗ್ತೀವಿ. ಆ ಹಾಗೇನೆ ಎಲ್ಲರಿಗೆ ನಮ್ಗೆ ನಿರಂತರ ಆನಂದವನ್ನ ಇವನು ಕೊಡುವವನು ಕರುಣಾಮಯನಾಗಿದ್ದಾನೆ ಅಂತ ತಿಳಿದಾಗ ನಮ್ಗೆ ಬರುವಂತ ಸಂಶಯಗಳು ಒಂದು ಚಿಕ್ಕದೋ ದೊಡ್ಡದೋ ಏನಿದ್ರು ಆ ದೇವರ ಹತ್ರ ಹೋಗಿ ಕೇಳಬೇಕು ಅಂತ ನಮ್ಗೇನು ಬರುತ್ತೆ. ಆ ದೇವರನ್ನ ತಿಳ್ಕೊಳ್ಳುವ ಪ್ರಯತ್ನದಲ್ಲಿ ನಾವು ತೊಡಗ್ತೀವಿ ಎಂಬುದಲ್ಲಿ ಕೃಷ್ಣಾರ್ಪಣಮಸ್ತು. ಮತ್ತು ಇನ್ನೊಂದು ಒಂದು ಅನೌನ್ಸ್ಮೆಂಟ್